ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವದರ್ಶನ ಗುಡಾರದ ವಸ್ತುಗಳು. ನಾವು ಕಳೆದ ಸಂಚಿಕೆಯಲ್ಲಿ ದೇವದರ್ಶನ ಗುಡಾರದಲ್ಲಿ ಒಬ್ಬ ಮನುಷ್ಯನು ದೇವದರ್ಶನ ಗುಡಾರವಾಗಿ ದೇವರ ಆಲಯವಾಗಿ ಹೇಗೆ ಬದಲಾವಣೆ ಹೊಂದುತ್ತಾನೆ. ಕ್ರಿಸ್ತನೇ ಈ ಲೋಕಕ್ಕೆ ಆಲಯವಾಗಿ ಬಂದು ನಡೆದಾಡುವ ಆಲಯವಾಗಿ ಬಂದು ಈ ಲೋಕದಲ್ಲಿ ನಮಗೆ ಒಂದು ಉದಾಹರಣೆಯಾಗಿ ಜೀವಿಸಿ ಹೋದನು ಎಂಬ ವಿಚಾರವನ್ನು ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದೆವು. ಇಂದಿನ ಸಂಚಿಕೆಯಲ್ಲಿ ಕೇವಲ ಆತನು ನಡೆದಾಡುವ ಆಲಯವಾಗಿ ಮಾತ್ರ ಬರಲಿಲ್ಲ, ದೇವದರ್ಶನ ಗುಡಾರದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಆ ವಸ್ತುಗಳ ಕೇಂದ್ರ ಭಾಗವೇ ಕ್ರಿಸ್ತನೇ ಆಗಿದ್ದಾನೆ ಎಂಬುದನ್ನು ಈ ದಿನದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಇರುವಂಥ ಸ್ಥಳದಲ್ಲಿಯೇ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದ ಸಂಗಡ ನಮ್ಮ ಹೃದಯಗಳಲ್ಲಿ ಮಾತನಾಡು, ಪರಿಶುದ್ಧಾತ್ಮನು ನಮ್ಮಲ್ಲಿ ನೆಲೆಗೊಳ್ಳಲಿ ಸ್ವಾಮಿ. ವಿಶೇಷವಾಗಿ ನಿನ್ನ ವಾಕ್ಯವನ್ನು ಕೇಳುವಂತಹ ಪ್ರತಿಯೊಬ್ಬ ನಿನ್ನ ಮಗಳನ್ನು ಮಗನನ್ನು ವಿಶೇಷವಾಗಿ ಆಶೀರ್ವದಿಸು. ಈ ಒಂದು ಸತ್ಯ ರಕ್ಷಣೆ ಮಾರ್ಗಕ್ಕೆ ನಡೆಸುವಂತಹ ಸತ್ಯವಾಗಿದೆ ಸ್ವಾಮಿ, ಅದನ್ನು ಅರ್ತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು. ನಮ್ಮ ಮನ ಕಣ್ಣುಗಳನ್ನು ತೆರೆ ಸ್ವಾಮಿ, ಆ ನಿಮಿತ್ತವಾಗಿ ನಿನ್ನ ಸತ್ಯವಾಕ್ಯಗಳನ್ನು ಅರ್ತುಕೊಂಡು ನಮ್ಮನ್ನು ನಾವು ಬದಲಾಯಿಸಿಕೊಂಡು ನಿನ್ನಂತೆ ಜೀವಿಸಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗುವಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ನಡೆದಾಡುವ ಆಲಯವಾಗಿ ಈ ಲೋಕದಲ್ಲಿ ಜೀವಿಸಿ ನಮಗೆ ಉದಾಹರಣೆಯಾದನು. ದೇವದರ್ಶನ ಗುಡಾರದಲ್ಲಿರತಕ್ಕಂಥ ಪ್ರತಿಯೊಂದು ವಸ್ತುಗಳು ಸಹ ಕ್ರಿಸ್ತನನ್ನು ಸೂಚಿಸತಕ್ಕಂಥದ್ದಾಗಿದೆ. ಹೇಗೆ ಎಂಬುದನ್ನು ನಾವು ನೋಡುವುದಾದರೆ, ಹೇಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪಕ್ಕೆ ತಕ್ಕಂತೆ ಸೃಷ್ಟಿ ಮಾಡಿದನೋ ಅದೇ ರೀತಿಯಲ್ಲಿ ಪರಲೋಕದ ದೇವದರ್ಶನ ಗುಡಾರಕ್ಕೆ ತಕ್ಕಂತೆ ಈ ಲೋಕದಲ್ಲಿ ದೇವರು ಪರ್ಣಶಾಲೆ ಅಥವಾ ದೇವದರ್ಶನ ಗುಡಾರವನ್ನು ಸೃಷ್ಟಿ ಮಾಡುವಂತೆ ಕಟ್ಟುವಂತೆ ದೇವರು ಮೋಶೆಗೆ ತೋರಿಸಿಕೊಟ್ಟನು. ಸರಿಯಾದ ಸ್ಥಳದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವಾಗೆ ದೇವರು ಮೋಶೆಗೆ ತೋರಿಸಿಕೊಟ್ಟನು. ಹೇಗೆ ಎಂಬುದನ್ನು ನಾವು ನೋಡಬೇಕಾದರೆ, ಹೇಗೆ ದೇವರು ಒಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡಿ ಕಣ್ಣು ಮೂಗು ಕಿವಿ ಕೈ ಕಾಲು ಯಾವ ಯಾವ ಸ್ಥಳದಲ್ಲಿರಬೇಕು, ಯಾವ ಯಾವ ಅಂಗ ಯಾವ ಯಾವ ಕಾರ್ಯಗಳನ್ನು ಮಾಡಬೇಕು ಅನ್ನುವುದನ್ನು ಸರಿಯಾದ ರೀತಿಯಲ್ಲಿ ನಿರ್ಮಿಸಿದನೋ ಅದೇ ರೀತಿಯಲ್ಲಿ ದೇವದರ್ಶನ ಗುಡಾರದಲ್ಲಿ ದೇವರು ಯಾವ ವಸ್ತು ಯಾವ ಸ್ಥಳದಲ್ಲಿರಬೇಕು, ಅದರ ಕಾರ್ಯವೇನು, ಅದು ಹೇಗೆ ಕ್ರಿಸ್ತನನ್ನು ಸೂಚಿಸತಕ್ಕಂಥದ್ದಾಗಿದೆ, ಅದು ಹೇಗೆ ನಮಗೆ ಆತ್ಮಿಕ ಜೀವಿತದಲ್ಲಿ ನಡೆಯುವಾಗಿ ತಿಳಿಸಿಕೊಡ್ತಕ್ಕಂಥದ್ದಾಗಿದೆ ಎನ್ನುವಂಥ ಕಾರ್ಯಗಳನ್ನು ದೇವದರ್ಶನದ ಗುಡಾರದ ಮುಖಾಂತರವಾಗಿ ಮೋಶೆಗೆ ಯಾವ ಯಾವ ಸ್ಥಳದಲ್ಲಿ ಏನೇನೇ ಇಡಬೇಕು ಎಂಬುದನ್ನು ತೋರಿಸಿಕೊಟ್ಟರು. ಒಂದು ಕ್ರಮವನ್ನು ದೇವರು ಮೋಶೆಗೆ ತಿಳಿಸಿಕೊಡುವಂಥವರಾಗಿದ್ದಾರೆ. ಯಾಕೆಂದರೆ ನಮ್ಮ ದೇವರು ಪ್ರತಿಯೊಂದು ವಿಚಾರದಲ್ಲಿ ಕ್ರಮವನ್ನು ಪಾಲಿಸುವಂತಹ ದೇವರಾಗಿದ್ದಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 5:39 ವಚನವನ್ನು ನಾವು ಗಮನಿಸುವುದಾದರೆ, ಬರಹಗಳನ್ನು ಪರಿಶೋಧಿಸಿರಿ, ಅವುಗಳಲ್ಲಿ ನಿಮಗೆ ನಿತ್ಯ ಜೀವ ಉಂಟೆಂದು ನೀವು ನೆನೆಸುತ್ತೀರಲ್ಲ, ಅವುಗಳೇ ನನ್ನ ವಿಷಯವಾಗಿ ಸಾಕ್ಷಿ ಕೊಡುವುಗಳಾಗಿವೆ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸುವಂತವನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಗಮನಿಸಿರಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಎಷ್ಟು ಹೊಸ ಒಡಂಬಡಿಕೆಯ ಪುಸ್ತಕಗಳನ್ನು ಬರೆಯಲಾಗಿತ್ತು. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಯಾವ ಹೊಸ ಒಡಂಬಡಿಕೆ ಪುಸ್ತಕಗಳು ಸಹ ಬರೆದಿರಲಿಲ್ಲ. ಹಾಗಾದರೆ ಯೇಸು ಸ್ವಾಮಿ ಹೇಳುವಂತೆವನಾಗಿದ್ದಾನೆ, ಅವುಗಳು ನನ್ನ ವಿಷಯವಾಗಿ ಸಾಕ್ಷಿ ಕೊಡುವಂತೆವಾಗಿವೆ ಎಂದರೆ, ಯಾವ ಯಾವ ಪುಸ್ತಕಗಳು ಆತನ ವಿಚಾರವಾಗಿ ಸಾಕ್ಷಿ ಕೊಡುವಂಥದ್ದಾಗಿದೆ, ಯಾವ ಪುಸ್ತಕಗಳಲ್ಲಿ ಕ್ರಿಸ್ತನ ಬಗ್ಗೆ ಬರೆಯಲಾಗಿದೆ ಎಂದರೆ, ಹಳೆಯ ಒಡಂಬಡಿಕೆಯ ಪ್ರತಿಯೊಂದು ಪುಸ್ತಕದಲ್ಲಿಯೂ ಪ್ರತಿಯೊಂದು ಆಳದಲ್ಲಿಯೂ ಸಹ ಯೇಸು ಕ್ರಿಸ್ತನ ವಿಚಾರವಾಗಿ ಸಾಕ್ಷೀಕರಿಸಿ ಬರೆಯಲಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಬರ್ತಕ್ಕಂಥ ಯಾವುದೇ ಪಾತ್ರಧಾರಿಗಳಿರಬಹುದು, ಯಾವುದೇ ವ್ಯಕ್ತಿಗಳಿರಬಹುದು, ಅದು ಕ್ರಿಸ್ತನನ್ನು ಸೂಚಿಸುವಂಥ ರೀತಿಯಲ್ಲಿ ಅಥವಾ ಕ್ರಿಸ್ತನಿಗೆ ವಿರುದ್ಧವಾಗಿ ಹೇರಿ ಯಾವ ರೀತಿಯಲ್ಲಿ ಸೈತಾನ ಶೋಧಿಸ್ತಕ್ಕಂಥನಾಗಿದ್ದಾನೆ, ಆತನ ಗುಣ ಏನು ಅನ್ನುವಂಥದ್ದನ್ನು ಸೂಚಿಸುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ಹಳೆಯ ಒಡಂಬಡಿಕೆಯಲ್ಲಿ ಆತನ ಜನನ ಮರಣ, ಆತನ ಪುನರುತ್ಥಾನ, ಆತನ ಮಧ್ಯಸ್ಥಿಕೆ ಸೇವೆ ಮತ್ತು ಆತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವಂತಹ ಎಲ್ಲ ಕಾರ್ಯಗಳನ್ನು ಹಳೆ ಒಡಂಬಡಿಕೆಯಲ್ಲಿ ತನ್ನ ಸೇವಕರಿಗೆ
ದೇವರು ತಿಳಿಸುವುದರ ಮೂಲಕವಾಗಿ ತನ್ನ ಸೇವಕರು ಪ್ರವಾದಿಗಳ ಮೂಲಕವಾಗಿ ಮಾತನಾಡಿಬಿಡುವುದು ಅಂತದನ್ನು ನಾವು ನೋಡುವಂಥವರಾಗಿದ್ದೇವೆ. ಎಲ್ಲ ಪ್ರವಾದಿಗಳು ಸಹ ಕ್ರಿಸ್ತನ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಎತ್ತಿ ತೋರಿಸಿ ಮಾತನಾಡಿರ್ತಕ್ಕಂಥದ್ದನ್ನು ನಾವು ಇಡೀ ಹಳೆ ಒಡಂಬಡಿಕೆಯಲ್ಲಿ ನೋಡುವಂಥವರಾಗಿದ್ದೇವೆ. ಎಲ್ಲವೂ ಸಹ ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಮನುಷ್ಯನ ರಕ್ಷಣೆಗೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ದೇವರು ಈ ದೇವದರ್ಶನ ಗುಡಾರದಲ್ಲಿಯೂ ಅಲ್ಲಿರ್ತಕ್ಕಂಥ ವಸ್ತುಗಳ ಮೂಲಕವಾಗಿ ಅವುಗಳ ಕಾರ್ಯ ಏನು ಎಂಬುದನ್ನು ಆತನು ತನ್ನ ಪ್ರವಾದಿಗಳಿಗೆ ತಿಳಿಸುವುದರ ಮೂಲಕವಾಗಿ ಆತನು ನಮಗೆ ಎಲ್ಲವನ್ನ ತಿಳಿಯಪಡಿಸಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರಬೇಕಾದರೆ ಯೇಸು ಸ್ವಾಮಿ ಯೋಹಾನನು ಬರೆದ ಪುಸ್ತಕ 14:6 ವಚನದಲ್ಲಿ ಈ ರೀತಿಯಾಗಿ ತಿಳಿಸುವಂತೆವರಾಗಿದ್ದಾರೆ. ಅದೇನೆಂದರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಹೇಳುವಂತೆವರಾಗಿದ್ದಾರೆ. ಯಾಕೆಂದರೆ ಕ್ರಿಸ್ತನ ವಿಚಾರವಾಗಿ ಎಲ್ಲವೂ ಸಹ ಹಳೆ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿದೆ. ಅಷ್ಟು ಮಾತ್ರವಲ್ಲದೆ ಆ ದೇವದರ್ಶನ ಗುಡಾರದಲ್ಲಿರತಕ್ಕಂಥ ಪ್ರತಿಯೊಂದು ವಸ್ತುಗಳು ಸಹ ಕ್ರಿಸ್ತನನ್ನು ಸೂಚಿಸುವಂತದಾಗಿದೆ. ಹಾಗಾಗಿ ಕ್ರಿಸ್ತನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ, ಬೇರೆ ಯಾರೂ ಸಹ ಅಲ್ಲ. ಇದನ್ನ ದಾವಿದನು ಸ್ವತಃ ಅರಿತುಕೊಂಡಿದ್ದನು. ರಕ್ಷಣೆ ಯೋಜನೆ, ರಕ್ಷಣೆ ಮಾರ್ಗಕ್ಕೆ ಇರತಕ್ಕಂಥ ಒಂದೇ ಒಂದು ಮಾರ್ಗ ಅದು ಕ್ರಿಸ್ತನೇ ಎಂಬುದನ್ನು ಅರಿತುಕೊಂಡಿದ್ದನು. ಅದಕ್ಕೋಸ್ಕರವೇ ದಾವಿದನು ತನ್ನ ಕೀರ್ತನೆಯಲ್ಲಿ 77 ವಚನದಲ್ಲಿ ಈ ರೀತಿಯಾಗಿ ಬರೆಯುವಂಥವನಾಗಿದ್ದಾನೆ. ಓ ದೇವರೇ, ನಿನ್ನ ಮಾರ್ಗವು ಪರಿಶುದ್ಧ ಆಲಯದಲ್ಲಿದೆ, ನಮ್ಮ ದೇವರಂತೆ ದೊಡ್ಡವನು ಯಾರು ಎಂಬುದಾಗಿ ಅವನು ಪ್ರಶ್ನೆಯನ್ನು ಹಾಕ್ತಕ್ಕಂಥವನಾಗಿದ್ದಾನೆ. ಇಲ್ಲಿ ಗಮನಿಸಬೇಕಾದಂಥ ವಿಚಾರವೇನೆಂದರೆ, ಪ್ರಿಯ ಕೇಳುಗರೆ, ದಾವಿದ ಹೇಳುವಂಥವನಾಗಿದ್ದಾನೆ, ಓ ದೇವರೇ ನಿನ್ನ ಮಾರ್ಗವು ಪರಿಶುದ್ಧ ಆಲಯದಲ್ಲಿ ಎಂಬುದಾಗಿ. ಆತನ ಮಾರ್ಗ ಎಂಥ ಮಾರ್ಗ? ರಕ್ಷಣೆ ಮಾರ್ಗ. ರಕ್ಷಣೆ ಮಾರ್ಗ ಎಲ್ಲಿದೆ? ಆತನ ಆಲಯದಲ್ಲಿದೆ ಎಂಬುದಾಗಿ ಆತನು ತಿಳಿಸುವಂತೆವನಾಗಿದ್ದಾನೆ. ಆದ್ದರಿಂದ ಈ ವಾಕ್ಯಗಳನ್ನು ಗಮನಿಸುವುದಾದರೆ, ಯೇಸು ಸ್ವಾಮಿ ಹೇಳಿದರು ನಾನೇ ಮಾರ್ಗವು ಎಂಬುದಾಗಿ. ದಾವಿದನೇ ಹೇಳ್ತಕ್ಕಂಥನಾಗಿದ್ದಾನೆ ಆತನ ಮಾರ್ಗ ಆತನ ಆಲಯದಲ್ಲಿದೆ ಎಂಬುದಾಗಿ. ಕ್ರಿಸ್ತನು ಮತ್ತು ದಾವಿದನು ಒಂದೇ ರೀತಿಯಾದಂಥ ವಿಚಾರಗಳನ್ನು ಮಾತನಾಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ದೇವರು ನಮಗಾಗಿ, ನಮ್ಮ ರಕ್ಷಣೆಗಾಗಿ ಹಾಕಿರುವ ದೇವದರ್ಶನ ಗುಡಾರದ ಅದರ ಸೇವೆಯ ಕಾರ್ಯಗಳು ಎಲ್ಲವೂ ಸಹ ಕ್ರಿಸ್ತನನ್ನೇ ಸೂಚಿಸಬೇಕು ಅಲ್ಲವೇ? ಹೌದು ಪ್ರಿಯ ಕೇಳುಗರೆ, ಆತನ ರಕ್ಷಣೆ ಮಾರ್ಗ ಆತನ ಆಲಯದಲ್ಲಿದೆ ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲವೂ ಸಹ ಕ್ರಿಸ್ತನನ್ನೇ ಸೂಚಿಸಬೇಕು, ಕ್ರಿಸ್ತನನ್ನೇ ಪ್ರತಿಬಿಂಬಿಸಬೇಕು. ಹೇಗೆ ಎಂಬುದನ್ನು ನಾವು ನೋಡುವುದಾದರೆ, ದೇವದರ್ಶನ ಗುಡಾರದಲ್ಲಿ ಈ ಲೋಕದಲ್ಲಿ ಮೋಸೆ ಮೂಲಕವಾಗಿ ಏರ್ಪಡಿಸಿದಂತಹ ಆ ಒಂದು ದೇವದರ್ಶನ ಗುಡಾರದಲ್ಲಿ ಮೂರು ಭಾಗಗಳು ಇದ್ದವು. ಮೊದಲು ವರಾಂಗಣ ಅಥವಾ ಹಂಗಳ ಎಂಬುದಾಗಿ ಕರೆಯಲಾಗುತ್ತಿತ್ತು. ನಂತರ ಅದರಿಂದ ಮುಂದೆ ಹೋದರೆ ಪರಿಶುದ್ಧ ಸ್ಥಳ ಎಂಬುದಾಗಿಯೂ, ಅನಂತರ ಅದಕ್ಕಿಂತ ಮುಂದೆ ಹೋದರೆ ಮಹಾಪರಿಶುದ್ಧ ಸ್ಥಳ ಎಂಬುದಾಗಿಯೂ ಮೂರು ಭಾಗಗಳು ಇರಲಾಗಿತ್ತು. ಮೋಶೆಗೆ ದೇವರು ತೋರಿಸಿದ ಮಾದರಿಯಲ್ಲಿಯೇ ಅರಣ್ಯದಲ್ಲಿ ಗುಡಾರವನ್ನು ಅವನು ಬಟ್ಟೆಗಳ ಮೂಲಕವಾಗಿಯೂ, ಚರ್ಮಗಳ ಮೂಲಕವಾಗಿಯೂ ಮುಂತಾದ ಅನೇಕ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಈ ಒಂದು ಆಲಯವನ್ನು ನಿರ್ಮಿಸಿದನು. ಇದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವಂತಹ ಒಂದು ದೇವದರ್ಶನ ಗುಡಾರವಾಗಿತ್ತು. ಇದು ಅರಣ್ಯದಲ್ಲಿ ಅವರು ಸ್ಥಾಪಿಸಿದರು. ಅನಂತರ ದಾವಿದನು ಆಲಯವನ್ನು ಕಟ್ಟಬೇಕೆಂಬುದಾಗಿ ತೀರ್ಮಾನಿಸಿದನು. ಆದರೆ ದಾವಿದನ ಕೈಗಳು ರಕ್ತದಿಂದ ಕೂಡಿದ ಕಾರಣದಿಂದ ದಾವಿದನ ಮಗನಾದಂಥ ಸಾಲಮೋನನು ಯೆರೂಸಲೇಮಿನಲ್ಲಿ ಈ ಒಂದು ದೇವರ ಆಲಯವನ್ನು ಕಲ್ಲಿನಿಂದಲೂ ಮರಗಳಿಂದಲೂ ಸುಂದರವಾಗಿ ನಿರ್ಮಿಸಿದನು. ಆದರೆ ಇಸ್ರಾಯೇಲ್ ಜನರು ಪಾಪ ಮಾಡಿದ ನಿಮಿತ್ತವಾಗಿ ಬಾಬೆಲಿನ ಅರಸನಾದಂತಹ ನೆಬುಕದ್ನೆಜರನು ದೇವರ ಆಲಯವನ್ನು ನಾಶ ಮಾಡಿದನು. ಇಸ್ರಾಯೇಲ್ ಜನರು ಮತ್ತು ಆತನ ಆಲಯದಲ್ಲಿರ್ತಕ್ಕಂಥ ಎಲ್ಲವನ್ನ ಸಹ ನಾಶ ಮಾಡಿ ಬಾಬೆಲಿನ ಅರಸನಾದಂಥ ನೆಬುಕದ್ನೆಜರನ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ತನ್ನ ಆಲಯಕ್ಕೆ ಬಾಬಿಲೋನಿಗೆ ತೆಗೆದುಕೊಂಡು ಹೋದನು. ಅನಂತರ 70 ಕಾಲ ಇಸ್ರಾಯೇಲ್ ಜನರು ಬಾಬಿಲೋನಲ್ಲಿ ಇರಬೇಕಾಗಿತ್ತು ಸೆರೆಯಾಳುಗಳಾಗಿ. ಆ 70 ಮುಕ್ತಾಯದ ಸಮಯದಲ್ಲಿ ಯೆರೊಬಾಬೆಲನು ದೇವರು ಆಯ್ಕೆಯ ಮುಖಾಂತರವಾಗಿ ಈ ಒಂದು ಯೆರೂಸಲೇಮಿಗೆ ಬರುವಂತವನಾಗಿದ್ದಾನೆ. ಯೆರೊಬಾಬೆಲನ ಮುಖಾಂತರವಾಗಿ ದೇವರು ಯೆರೂಸಲೇಮಿನಲ್ಲಿ ಸಾಲಮೋನನು ಹಾಕಿದ ಅಸ್ಥಿವಾರದ ಮೇಲೆ ಪುನರ್ ನಿರ್ಮಾಣ ಮಾಡುವಂತವನಾಗಿದ್ದಾನೆ. ನಂತರ ರೋಮ್ ಆಡಳಿತದಲ್ಲಿ ಯೆರೋದ್ ಅರಸನು ಆಲಯವನ್ನ ಬಿಳಿ ಕಲ್ಲಿನಿಂದಲೂ ಚಿನ್ನದ ಬಂಗಾರದಿಂದಲೂ ಸುಂದರವಾದ ರೀತಿಯಲ್ಲಿ ಅದನ್ನ ಸುಂದರಗೊಳಿಸತಕ್ಕಂಥವನಾಗಿದ್ದಾನೆ. ನಂತರ ಕ್ರಿಸ್ತ ಶಕ 70 ಟೈಟಸ್ ಎನ್ನುವಂತಹ ರೋಮನ್ ಚಕ್ರವರ್ತಿಯ ಕಾಲದಲ್ಲಿ ಈ ಆಲಯವನ್ನು ಕ್ರಿಸ್ತನು ಪ್ರವಾದನೆ ಹೇಳಿದಂತೆ ಮತ್ತಾಯನು ಬರೆದ ಪುಸ್ತಕ 24 ಅಧ್ಯಾಯದಲ್ಲಿ ಆತನು ಪ್ರವಾದನೆಯಲ್ಲಿ ನುಡಿದಂತೆಯೇ ಈ ಲೋಕದಲ್ಲಿ ಸಂಪೂರ್ಣವಾಗಿ ಆಲಯ ನಾಶವಾಗಿತ್ತು. ಈ ಲೋಕದಲ್ಲಿ ಇನ್ನೆಂದಿಗೂ ಸಹ ದೇವರ ಆಲಯ ಇಲ್ಲ. ಆದರೆ ಪರಲೋಕದಲ್ಲಿ ಆಲಯವಿದೆ ಎಂಬುದನ್ನು ನಾವು ಸತ್ಯವೇದದ ಮುಖಾಂತರವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಅದೇ ಪರಲೋಕದಲ್ಲಿರತಕ್ಕಂಥ ಆಲಯದಲ್ಲಿ ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿ ಕಾರ್ಯನಿರ್ವಹಿಸುವಂಥವನಾಗಿದ್ದಾನೆ. ನಾವು ಈ ಒಂದು ದೇವದರ್ಶನ ಗುಡಾರದಲ್ಲಿ ವರಾಂಗಣದ ವಿಚಾರವಾಗಿ ನಾವು ಮಾತನಾಡತಕ್ಕಂಥವರಾಗಿದ್ದೇವೆ. ಕ್ರಿಸ್ತನು ಮನುಷ್ಯನಾಗಿ ಈ ಲೋಕಕ್ಕೆ ಬರುವುದರ ಮೂಲಕವಾಗಿ ಮರಣ ಹೊಂದಿ ವರಾಂಗಣ ಅಥವಾ ಅಂಗಳದ ಕಾರ್ಯವನ್ನು ನೆರವೇರಿಸಿದನು. ಪುನರುತ್ಥಾನವಾಗಿ ಪರಲೋಕಕ್ಕೆ ಹೇರಿ ಹೋದ ಕ್ರಿಸ್ತನು ಮಹಾಪರಿಶುದ್ಧ ಸ್ಥಳದಲ್ಲಿ ದೀಪಸ್ತಂಭಗಳ ಮಧ್ಯದಲ್ಲಿ ನಮ್ಮ ಮಹಾಯಾಜಕನಾಗಿ ತನ್ನ ಕಾರ್ಯವನ್ನು ಆರಂಭಿಸಿದನು ಎಂಬುದನ್ನು ನಾವು ಸತ್ಯವೇದದಲ್ಲಿ ನೋಡತಕ್ಕಂಥವರಾಗಿದ್ದೇವೆ. ನಂತರ ದಾನಿಯೇಲನ ಪುಸ್ತಕ 8:14 ಪ್ರವಾದನೆ 2300 ಪ್ರವಾದನೆ ತಿಳಿಸತಕ್ಕಂಥದ್ದಾಗಿದೆ. ಇದು ಕೊನೆಯ ಕಾಲದ ಪ್ರವಾದನೆಯಾಗಿರುವುದರಿಂದ ಈ ಒಂದು ಕೊನೆಯ ಕೆಲಸ ಮಹಾಯಾಜಕನಾಗಿ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ತಂದೆಯ ಬಳಿಯಲ್ಲಿ ಕುಳಿತು ನ್ಯಾಯ ವಿಚಾರಣೆಯನ್ನು ಆರಂಭಿಸಿದ್ದಾನೆ ಎನ್ನುವಂಥದ್ದನ್ನ ನಾವು ಈ ಒಂದು ಪ್ರವಾದನೆ ಮುಖಾಂತರವಾಗಿ ನೋಡುವಂತೆಯವರಾಗಿದ್ದೇವೆ. ಅದೇ ರೀತಿಯಲ್ಲಿ ದೇವದರ್ಶನ ಗುಡಾರದ ಎಲ್ಲಾ ವಸ್ತುಗಳು ಕ್ರಿಸ್ತನನ್ನ ಸೂಚಿಸುತ್ತಿತ್ತು. ಹೇಗೆಂದರೆ ಹೇಗೆ ಪರಲೋಕ ರಾಜ್ಯಕ್ಕೆ ಒಂದೇ ಮಾರ್ಗ ಅದು ಕ್ರಿಸ್ತನೇ ಎಂಬುದಾಗಿ ಇತ್ತು, ಅದೇ ರೀತಿಯಾಗಿ ದೇವದರ್ಶನ ಗುಡಾರಕ್ಕೆ ಒಂದೇ ಬಾಗಿಲು ಇತ್ತು. ಅದು ಏನನ್ನ ಸೂಚಿಸುತ್ತದೆ ಎಂದರೆ ಕ್ರಿಸ್ತನ ಮೂಲಕ ಮಾತ್ರ ನಮಗೆ ರಕ್ಷಣೆ ಹೊಂದಲು ಸಾಧ್ಯ. ರಕ್ಷಣೆಯ ಮಾರ್ಗ ಕ್ರಿಸ್ತನಿಂದ ಮಾತ್ರ, ಅದಕ್ಕೆ ಒಂದೇ ಮಾರ್ಗ ಎಂಬುದನ್ನ ತೋರಿಸಿಕೊಡ್ತಕ್ಕಂಥದ್ದಾಗಿದೆ. ಹೇಗೆ ಪರಲೋಕ ರಾಜ್ಯಕ್ಕೆ ಒಂದೇ ಮಾರ್ಗವಿದೆಯೋ ಅದೇ ರೀತಿಯಾಗಿ ದೇವದರ್ಶನ ಗುಡಾರಕ್ಕೆ ಪ್ರವೇಶಿಸಲು ಒಂದೇ ಒಂದು ಮಾರ್ಗವಿತ್ತು. ಅದಕ್ಕಾಗಿ ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಯೋಹಾನನು ಬರೆದ ಸುವಾರ್ತೆ 10:9 ನಾನೇ ಆ ಬಾಗಿಲು, ನನ್ನ ಮೂಲಕವಾಗಿ ಯಾವನಾದರೂ ಪ್ರವೇಶಿಸಿದರೆ ಅವನು ರಕ್ಷಣೆ ಹೊಂದುವನು ಎಂಬುದಾಗಿ ಯೇಸು ಸ್ವಾಮಿ ಸ್ವತಃ ಹೇಳಿರ್ತಕ್ಕಂಥದ್ದನ್ನ ನಾವು ಕೇಳುವಂತೆಯವರಾಗಿದ್ದೇವೆ. ಹೀಗೆ ನಾವು ದೇವದರ್ಶನ ಗುಡಾರದ ಬಾಗಿಲಿನಿಂದ ಪ್ರವೇಶಿಸಿ ಮುಂದೆ ಹೋದರೆ ನಾವು ನೋಡುವಂತಹ ಒಂದು ಸ್ಥಳ ಏನೆಂದರೆ ಅಂಗಳ ಅಥವಾ ಹೊರಾಂಗಣ. ಇದರಲ್ಲಿ ಮೊದಲನೇ ವಸ್ತು ಯಜ್ಞವೇದಿ. ಸತ್ಯವೇದದಲ್ಲಿ ವಿಮೋಚನಾ ಕಾಂಡ 7:1 ಇದನ್ನು ನಾವು ನೋಡುವಂತೆಯವರಾಗಿದ್ದೇವೆ. ಪಾಪ ಮಾಡಿದ ವ್ಯಕ್ತಿ ಒಂದು ಕುರಿಮರಿಯನ್ನ ತರಬೇಕಾಗಿತ್ತು. ತಾನು ಮಾಡಿದ ಪಾಪವನ್ನು ಕುರಿಮರಿಯ ಮೇಲೆ ತನ್ನ ಕೈಗಳನ್ನು ಇಟ್ಟು ಪಾಪಗಳನ್ನು ಹರಿಕೆ ಮಾಡಿ ಆ ಕುರಿಮರಿಯ ಮೇಲೆ ತನ್ನ ಪಾಪವನ್ನು ಹರಿಕೆ ಇಟ್ಟು ಪಾಪಿಯು ಆ ಕುರಿಮರಿಯನ್ನು ಒದಿಸಿ ನಂತರ ಆ ರಕ್ತವನ್ನು ಯಾಜಕನಿಗೆ ನೀಡಬೇಕಾಗಿತ್ತು. ಕುರಿಮರಿಯನ್ನು ಯಜ್ಞವೇದಿಯ ಮೇಲೆ ಒದಿಸುತ್ತಿದ್ದರು. ಹೀಗೆ ಕ್ರಿಸ್ತನಿಗೆ ಹೋಲಿಸುವುದಾದರೆ ಕ್ರಿಸ್ತನು ಈ ಲೋಕಕ್ಕೆ ಕುರಿಮರಿಯಾಗಿ ಬಂದನು. ಅದಕ್ಕೆ ಸ್ನಾನಿಕನಾದಂಥ ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 1:29 ಹೀಗೋ ಲೋಕದ ಪಾಪಗಳನ್ನು ತೆಗೆದುಹಾಕುವ ದೇವರ ಕುರಿಮರಿ ಎಂಬುದಾಗಿ ಹೇಳಿದನು. ಕ್ರಿಸ್ತನು ಕುರಿಮರಿಯಾಗಿ ನಮ್ಮ ಪಾಪಗಳನ್ನೆಲ್ಲ ಹೊತ್ತುಕೊಂಡು ಕಲ್ವಾರಿ ಶಿಲುಬೆಯಲ್ಲಿ, ಅಂದರೆ ಆ ಒಂದು ಪಟ್ಟಣದಿಂದ ಹೊರಗೆ ಅವನು ಮರಣ ಹೊಂದಿದನು ಎಂಬುದನ್ನ ನಾವು ಸತ್ಯವೇದದಲ್ಲಿ ನೋಡುವಂತೆಯವರಾಗಿದ್ದೇವೆ. ಇದು ನಮಗೆ ಹೇಗೆ ಹೋಲಿಕೆಯಾಗಿದೆ ಅಂದರೆ ದೇವರ ವಾಕ್ಯ ರೋಮಾಪುರದವರಿಗೆ ಬರೆದ ಪುಸ್ತಕ 12:1 ನಿಮ್ಮನ್ನ ನೀವು ಸಜೀವ ಕಾಣಿಕೆಯಾಗಿ ಅರ್ಪಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾನೆ. ಅಂದರೆ ಪ್ರತಿನಿತ್ಯವೂ ಸಹ ನಮ್ಮ ಹಳೆಯ ಪಾಪಗಳನ್ನ, ನಾವು ಮಾಡತಕ್ಕಂಥ ಪಾಪಗಳನ್ನ ಕಲ್ವಾರಿ ಸಿರ್ಬೆಗೆ ಹಾಕಿ ಹೊಡೆಯಬೇಕು ಎಂಬುದರ ಅರ್ಥವನ್ನ ತೋರಿಸ್ತಕ್ಕಂಥದ್ದಾಗಿದೆ. ನಂತರ ಗಂಗಾಳ ಅಥವಾ ನೀರಿನ ತೊಟ್ಟಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ವಿಮೋಚನಾ ಕಾಂಡ 40:12 ಇದು ದೇವರ ಪ್ರಸನ್ನತೆಗೆ ಹೋಗುವುದಕ್ಕೂ ಮೊದಲು ತಮ್ಮನ್ನ ತಾವು ಪರಿಶುದ್ಧಪಡಿಸಿಕೊಳ್ಳಬೇಕು. ಪಾಪಿ ತಾನು ಕ್ರಿಸ್ತನ ಬಳಿಗೆ ಬರುವುದಕ್ಕೂ ಮುಂಚೆ ತನ್ನ ಪಾಪಗಳ ಪಾಲಿಗೆ ಸತ್ತು ತನ್ನ ಪಾಪಗಳನ್ನ ಹರಿಕೆ ಇಟ್ಟು ಆತನು ದೀಕ್ಷಾ ಸ್ನಾನವನ್ನ ಹೊಂದತಕ್ಕಂಥದ್ದು. ಅದಕ್ಕೋಸ್ಕರವೇ ದೇವರು ನಿಕೋದಿಮನಿಗೆ ಹೇಳಿದರು, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ನೀನು ಪರಲೋಕ ರಾಜ್ಯಕ್ಕೆ ಹೋಗಲಾರಿರಿ ಎಂಬುದಾಗಿ. ಅದಕ್ಕೋಸ್ಕರ ನಾವು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ನಂತರ ನಾವು ದೀಕ್ಷಾ ಸ್ನಾನಕ್ಕೆ ಒಳಪಡಬೇಕು. ಅದನ್ನ ಈ ಒಂದು ಗಂಗಾಳ ಅಥವಾ ನೀರಿನ ತೊಟ್ಟಿ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ಮುಂದೆ ಹೋದರೆ ಪರಿಶುದ್ಧ ಸ್ಥಳ. ಈ ಒಂದು ಪರಿಶುದ್ಧ ಸ್ಥಳದಲ್ಲಿ 7 ಇರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದು ಇಡೀ ದೇವದರ್ಶನ ಗುಡಾರಕ್ಕೆ ಬೆಳಕನ್ನು ನೀಡುವಂಥದ್ದಾಗಿತ್ತು. ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿ ಬಂದು ನಮ್ಮ ಮಧ್ಯದಲ್ಲಿ ಜೀವಿಸಿದನು. ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 8:12 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಆದರೆ ಜೀವದ ಬೆಳಕನ್ನು ಹೊಂದುವನು ಎಂಬುದಾಗಿ ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ವಿಚಾರವನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಯೇಸು ಸ್ವಾಮಿ ಬೆಳಕು ನಮ್ಮಲ್ಲಿ ಬಂದರೆ ನಾವು ಸಹ ಈ ಲೋಕಕ್ಕೆ ಬೆಳಕಾಗ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 5:14 ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳುವಂತೆಯವರಾಗಿದ್ದಾರೆ. ನಾವು ಹೇಗೆ ಬೆಳಕಾಗಿದ್ದೇವೆ ಎಂದರೆ ಆತನ ಬಗ್ಗೆ ಸಾಕ್ಷಿ ಕೊಡುವುದರ ಮೂಲಕವಾಗಿ, ಎಂದರೆ ಆತನ ಸೇವೆಯನ್ನ ಮಾಡುವುದರ ಮುಖಾಂತರವಾಗಿ ನಾವು ಈ ಲೋಕದಲ್ಲಿ ಬೇರೆಯವರಿಗೆ ಬೆಳಕಾಗಿ ಜೀವಿಸುವಂತವರಾಗಿದ್ದೇವೆ. ನಂತರ ಆ ಒಂದು ಏಳು ದೀಪಸ್ತಂಭಕ್ಕೆ ವಿರುದ್ಧವಾಗಿ ಮತ್ತೊಂದು ಕಡೆಯಲ್ಲಿ ಸಮೂಹದ ರೊಟ್ಟಿಯನ್ನು ಇಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. 12 ರೊಟ್ಟಿಗಳು ಒಂದು ಕಡೆ ಇಡಲಾಗಿತ್ತು, ಅದರಲ್ಲಿ 6 ಮತ್ತು 6, ಒಂದು ಕಡೆ 6 ಮತ್ತೊಂದು ಕಡೆ 6, 12 ರೊಟ್ಟಿಗಳನ್ನು ಆ ಒಂದು ಮೇಜಿನ ಮೇಲೆ ಹಿಡಲಾಗಿತ್ತು. ಇದು ದೇವರ ಮಕ್ಕಳು ದೇವರು ಪೋಷಿಸುತ್ತಾನೆ ಎನ್ನುವುದನ್ನು ಸಾಕ್ಷೀಕರಿಸುವಂತದ್ದಾಗಿದೆ. ಹೇಗೆ ಅರಣ್ಯದಲ್ಲಿ ಇಸ್ರಾಯೇಲ್ ಜನಗಳನ್ನು ದೇವರು ಪೋಷಿಸಿದನು, ಅದೇ ರೀತಿಯಾಗಿ ತನ್ನ ರೊಟ್ಟಿಯ ಮುಖಾಂತರವಾಗಿ ಆತನು ಪ್ರತಿಯೊಬ್ಬೊಬ್ಬರನ್ನ ಪೋಷಿಸ್ತಕ್ಕಂಥವನಾಗಿದ್ದಾನೆ ಎಂಬುದನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನು ಜೀವದ ರೊಟ್ಟಿಯಾಗಿದ್ದಾನೆ. ಅದಕ್ಕಾಗಿಯೇ ಯೋಹಾನನು ಬರೆದ ಸುವಾರ್ತೆ 6:48 ವಚನದಲ್ಲಿ ನಾನೇ ಜೀವದ ರೊಟ್ಟಿ, ಈ ರೊಟ್ಟಿಯನ್ನು ತಿನ್ನುವವನು ಬದುಕೋನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ರೊಟ್ಟಿ ದೇವರ ವಾಕ್ಯಕ್ಕೆ ಹೋಲಿಕೆಯಾಗಿದೆ. ಅದಕ್ಕೆ ದೇವರು ಈ ರೀತಿಯಾಗಿ ಹೇಳುವಂತವರಾಗಿದ್ದಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ವಾಕ್ಯದಿಂದ ಬದುಕುವವನಾಗಿದ್ದಾನೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ನಾವು ರೊಟ್ಟಿ ತಿನ್ನುವ ಅನುಭವ ಆತನ ವಾಕ್ಯವನ್ನು ಧ್ಯಾನಿಸಿದಾಗ ಮಾತ್ರ ನಮಗೆ ಸಿಗ್ತಕ್ಕಂಥದ್ದಾಗಿದೆ. ಮುಂದಿನ ಒಂದು ವಸ್ತು ಯಾವುದೆಂಬುದಾಗಿ ನಾವು ನೋಡುವುದಾದರೆ ಧೂಪಪೀಠ ಅಥವಾ ಧೂಪವೇದಿ. ಇದು ನಮ್ಮ ಪ್ರಾರ್ಥನೆಯನ್ನು ಸೂಚಿಸುವಂತದ್ದಾಗಿದೆ. ಕೀರ್ತನೆ 141:2 ವಚನ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನನ್ನ ಪ್ರಾರ್ಥನೆ ನಿನ್ನ ಮುಂದೆ ಧೂಪೋದಿಯಲ್ಲಿ ನನ್ನ ಕೈ ಎತ್ತುವುದು, ಸಾಯಂಕಾಲದ ಬಲಿಯು ಸಿದ್ಧವಾಗಿರಲಿ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಎಂದರೆ ನಮ್ಮ ಪ್ರಾರ್ಥನೆ ದೇವರ ಬಳಿಗೆ ಧೂಪದ ಹೊಗೆಯ ರೀತಿಯಲ್ಲಿ ಮೇಲೆ ಹೋಗ್ತಕ್ಕಂಥದ್ದಾಗಿದೆ. ಧೂಪದ ಸುಗಂಧದತ್ತೆ ನಮ್ಮ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗ್ತಕ್ಕಂಥದ್ದಾಗಿದೆ. ನಮ್ಮ ಸ್ತೋತ್ರಗಳು ಆತನಿಗೆ ಸುಗಂಧ ಪರಿಮಳವನ್ನು ನೀಡ್ತಕ್ಕಂಥದ್ದಾಗಿದೆ. ಕ್ರಿಸ್ತನು ನಮಗೆ ಮಧ್ಯಸ್ಥಿಕನಾಗಿ ಪ್ರಾರ್ಥನೆ ಮಾಡುವಂಥವನಾಗಿದ್ದಾನೆ. ಅದಕ್ಕಾಗಿಯೇ ಯೋಹಾನನು ಬರೆದ ಸುವಾರ್ತೆ 17:9 ವಚನದಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಎಂದರೆ ಧೂಪವೇದಿಯ ಅನುಭವ ನಮ್ಮಲ್ಲಿ ಬರಬೇಕೆಂದರೆ ನಾವು ಪ್ರತಿನಿತ್ಯವೂ ದಾವಿದನ ರೀತಿಯಲ್ಲಿ, ದಾನಿಯೇಲನ ರೀತಿಯಲ್ಲಿ, ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕ್ರಿಸ್ತನ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಈ ಧೂಪವೇದಿ, ಸಮೂಹದ ರೊಟ್ಟಿ, ದೀಪಸ್ತಂಭ ಇವೆಲ್ಲವೂ ಸಹ ಆಯತಾಕಾರದಲ್ಲಿತ್ತು. ಅಂದರೆ ಇದು ಏನನ್ನು ಸೂಚಿಸ್ತಕ್ಕಂಥದ್ದಾಗಿದೆ? ಈ ಮೂರು ಸಹ ಅಂದರೆ ನಾವು ಪ್ರಾರ್ಥನೆ ಮಾಡುವಂತಹ ಅನುಭವ, ಸತ್ಯವೇದವನ್ನು ಓದುವಂತಹ ಅನುಭವ ಮತ್ತು ಸೇವೆ ಮಾಡ್ತಕ್ಕಂಥ ಅನುಭವ, ಇವೆಲ್ಲವೂ ಸಹ ಈ ಒಂದು ತ್ರಿಭುಜದ ಆಕಾರದಲ್ಲಿ ಇರುವುದಾದರೆ ನಮ್ಮ ಆತ್ಮಿಕ ಜೀವಿತ ಉತ್ತಮ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಎಂಬುದನ್ನು ತಿಳಿಸ್ತಕ್ಕಂಥದ್ದಾಗಿದೆ. ನಂತರ ನೋಡ್ತಕ್ಕಂಥದ್ದು ಪರದೆ. ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ನಡುವೆ ಒಂದು ಪರದೆಯನ್ನು ಹಾಕಲಾಗಿತ್ತು. ಎಂದರೆ ದೇವರ ಪ್ರಸನ್ನತೆಯನ್ನು ಪಾಪ ಮಾಡಿದಂಥ ಮನುಷ್ಯನು ನೋಡಲಾಗುತ್ತಿರಲಿಲ್ಲ. ಅದಕ್ಕೋಸ್ಕರವೇ ಅಡ್ಡಲಾಗಿ ಈ ಒಂದು ಪರದೆಯನ್ನು ಹಾಕಲಾಗಿತ್ತು. ನಾವು ಕ್ರಿಸ್ತನ ಮೂಲಕ ತಂದೆಯನ್ನು ನೋಡಬಹುದಾಗಿದೆ. ಅಂದರೆ ಆ ಪರದೆ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದರೆ ಕ್ರಿಸ್ತನ ದೇಹವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಕ್ರಿಸ್ತನು ತನ್ನ ರಕ್ತದ ಮೂಲಕವಾಗಿ ತಂದೆಯ ಬಳಿಗೆ, ಎಂದರೆ ಮಹಾಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸಿದನು. ಹಾಗೆ ನಾವು ಸಹ ಆತನ ರಕ್ತದ ಮೂಲಕವಾಗಿಯೇ, ಕ್ರಿಸ್ತನ ಮುಖಾಂತರವಾಗಿಯೇ ಕೃಪಾಶಾಸನದ ಮುಂದೆ ನಾವು ಧೈರ್ಯವಾಗಿ ಹೋಗಬಹುದಾಗಿದೆ. ಕ್ರಿಸ್ತನು ತೆರೆಯೊಳಗೆ ಪ್ರವೇಶಿಸಿ ನಮ್ಮ ಮಧ್ಯಸ್ಥಿಕನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ಪಾಪವನ್ನು ಜಯಿಸಿದ ನಂತರ ನಾವು ಸಹ ತಂದೆ ಬಳಿಗೆ ಕ್ರಿಸ್ತನ ಮೂಲಕವಾಗಿ ಹೋಗ್ತಕ್ಕಂಥವರಾಗಿದ್ದೇವೆ. ಇನ್ನು ಮಹಾಪರಿಶುದ್ಧ ಸ್ಥಳ ಮುಖ್ಯವಾದಂಥ ಭಾಗ, ಒಡಂಬಡಿಕೆಯ ಪೆಟ್ಟಿಯನ್ನು ಇಟ್ಟಿರ್ತಕ್ಕಂತಹ ಒಂದು ಸ್ಥಳ. ದೇವರ ಪ್ರಸನ್ನತೆ ಈ ಪೆಟ್ಟಿಯ ಮೇಲೆ ಬರುತ್ತಿತ್ತು. ಪೆಟ್ಟಿಯ ಮೇಲೆ ಎರಡು ಕೆರುಬಿಗಳನ್ನು ಇಡಲಾಗಿತ್ತು. ಮಧ್ಯದಲ್ಲಿ ಕೃಪಾಶಾಸನ ಇರುತ್ತಿತ್ತು. ಆ ಕೃಪಾಶಾಸನದ ಮಧ್ಯದಲ್ಲಿ, ಆ ಕೃಪಾಶಾಸನದ ಮೇಲೆ ದೇವರ ಮಹಿಮೆ ಬರ್ತಕ್ಕಂಥದ್ದಾಗಿತ್ತು. ಒಳಗಡೆ 10 ಆಜ್ಞೆಗಳನ್ನು ಇಡಲಾಗಿತ್ತು ಮತ್ತು ಆರೋನಿನ ಚಿಗುರಿನ ಕೋಲು ಮತ್ತು ಒಂದು ಮಡಕೆಯಲ್ಲಿ ಮಣ್ಣವನ್ನು ಇಡಲಾಗಿತ್ತು. ದೇವರು ತನ್ನ ಕೃಪೆಯನ್ನು ತನ್ನ ಮಕ್ಕಳಿಗೆ ತೋರಿಸ್ತಕ್ಕಂಥನಾಗಿದ್ದಾನೆ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಕೃಪೆಯನ್ನು ನೀಡತಕ್ಕಂಥವನಾಗಿದ್ದಾನೆ ಅನ್ನುವುದನ್ನು ಅದು ಸೂಚಿಸ್ತಕ್ಕಂಥದ್ದಾಗಿದೆ. ಕೃಪೆ ಮತ್ತು ದೇವರ ಆಜ್ಞೆಗಳು ಎರಡೂ ಸಹ ನಮ್ಮ ಜೀವಿತದಲ್ಲಿ ಬಹಳ ಬಹಳ ಮುಖ್ಯವಾಗಿದೆ. ಒಬ್ಬ ಪಾಪಿ ಎಂದು ಆಜ್ಞೆಗಳು ತೋರಿಸ್ತಕ್ಕಂಥದ್ದಾಗಿದೆ. ಆದರೆ ಆ ಪಾಪವನ್ನು ಜಯಿಸಲು, ಪಾಪವಿಲ್ಲದಂತೆ ನಡೆಯಲು ನಮಗೆ ದೇವರ ಕೃಪೆ ಅವಶ್ಯಕತೆ ಇದೆ ಎನ್ನುವುದನ್ನು, ಆ ಕೃಪೆಯನ್ನು ಕ್ರಿಸ್ತನು ನಮಗೆ ತೋರಿಸ್ತಕ್ಕಂಥವನಾಗಿದ್ದಾನೆ. ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ಆ ಕೃಪೆಯನ್ನು ನೀಡ್ತಕ್ಕಂಥವನಾಗಿದ್ದಾನೆ ಎನ್ನುವುದನ್ನು ತೋರಿಸ್ತಕ್ಕಂಥದ್ದಾಗಿದೆ. ಹೀಗೆ ಪ್ರತಿಯೊಂದು ವಸ್ತುಗಳು, ಇಡೀ ದೇವದರ್ಶನದ ಕೇಂದ್ರ ಬಿಂದು ಕ್ರಿಸ್ತನೇ ಆಗಿದ್ದಾನೆ. ಆ ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಬಂದು ನೆಲೆಸಿ ಒಂದು ಉತ್ತಮ ರೀತಿಯಾದಂತಹ ಜೀವಿತವನ್ನು ಈ ಲೋಕದಲ್ಲಿ ಜೀವಿಸುವುದರ ಮೂಲಕವಾಗಿ ನಮಗೆ ಉದಾಹರಣೆಯನ್ನು ತೋರಿಸಿದನು. ಯಾಕೆಂದರೆ ನಾವು ದೇವದರ್ಶನ ಗುಡಾರದಂತೆ ಬದಲಾಗಬೇಕು ಎಂಬುದಕ್ಕೋಸ್ಕರ. ಅದಕ್ಕೋಸ್ಕರ ದಾವಿದನು ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ, ಕೀರ್ತನೆ 27:4 ಒಂದನ್ನೇ ಕರ್ತನಿಂದ ಬಯಸಿದೆನು, ಅದನ್ನೇ ಹುಡುಕುವೆನು, ಕರ್ತನ ರಮ್ಯತೆಯನ್ನ ದೃಷ್ಟಿಸುವೆನು, ಆತನ ಮಂದಿರದಲ್ಲಿ ವಿಚಾರಿಸುವುದು ನನ್ನ ಜೀವನದ ದಿನವೆಲ್ಲ, ಕರ್ತನ ಆಲಯದಲ್ಲಿ ವಾಸ ಮಾಡುವುದು ಆಗಿದೆ ಎಂಬುದಾಗಿ ತಿಳಿಸತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ದೇವ ದರ್ಶನ ಗುಡಾರದಲ್ಲಿರ್ತಕ್ಕಂತಹ ಎಲ್ಲಾ ವಸ್ತುಗಳು ಕ್ರಿಸ್ತನನ್ನು ನಮ್ಮನ್ನು ಹೇಗೆ ಸೂಚಿಸ್ತಕ್ಕಂಥದ್ದಾಗಿದೆ, ನಮ್ಮ ಜೀವಿತಕ್ಕೆ ಹೇಗೆ ಹೋಲಿಕೆ ಆಗ್ತಕ್ಕಂಥದ್ದಾಗಿದೆ ಎಂಬುದನ್ನು ನೋಡಿದೆವು. ಅದಕ್ಕೋಸ್ಕರವೇ ದಾವಿದ ಹೇಳ್ತಕ್ಕಂಥನಾಗಿದ್ದಾನೆ, ಎಲ್ಲಾ ದಿನಗಳು ನಾನು ಕರ್ತನ ಆಲಯದಲ್ಲಿ ವಾಸ ಮಾಡಲು ಇಷ್ಟಪಡ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಹಾಗಾಗಿ ನಾವು ಆತನ ಆಲಯದಲ್ಲಿ ನಾವು ಇದ್ದು ಆತನ ಮಹಿಮೆಗೋಸ್ಕರ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪರಲೋಕದ ದೇವರೇ, ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಕೇಳಿದೆವು, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸು, ನಿನ್ನ ಆಜ್ಞೆಗಳಿಗೆ ತಕ್ಕಂತೆ ಸರಿಯಾಗಿ ಜೀವಿಸಿ ನಿನ್ನ ಕೃಪೆಯನ್ನು ಹೊಂದಿಕೊಂಡು ದೇವರ ಆಲಯವಾಗಿ ಈ ಲೋಕದಲ್ಲಿ ಮತ್ತೊಬ್ಬರಿಗೆ ಸಾಕ್ಷಿಯಾಗಿ ಜೀವಿಸುವ ಹಾಗೆ ನಮ್ಮನ್ನು ಉಪಯೋಗಿಸು ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.